ಕೂಡ ತ್ರೈಲೋಕ್ಯಾಚಾರ್ಯರು ಬ್ರಹ್ಮದೇವರು ಅಂದ ಮೇಲೆ ಅವರಿಗೆ ಏನು ತೊಂದರೆ ಇದೆ? ಪರಮಾತ್ಮ ಅನುಗ್ರಹ ಮಾಡ್ಲಿಕ್ಕೆ ಮಾಡಿದ ಅಂಬುದನ್ನು ಮೊದಲು ತಿಳ್ಕೊಳ್ಬೇಕು. ಇಲ್ಲ, ಅವರು ಶ್ರೀನಿವಾಸ ಕಲ್ಯಾಣ ಕೇಳಿ ಪುಣ್ಯ ಬರೋದ್ರ ಬಂದು ಸಾಕಷ್ಟು ಪಾಪ ಬರುತ್ತೆ ಅಷ್ಟೇ, ಪಾಪ ಬರುತ್ತೆ ಪುಣ್ಯ ಬರೋದೇ ಇಲ್ಲ. ಶ್ರೀನಿವಾಸ ತಲೆ ಅಡ್ಡ ಹಾಗಿಡದ, ಅದು ಎರಡನೇ ಕೆಲಸ. ಇವರು ಶ್ರೀನಿವಾಸ ತಲೆಗಾರ ಪೆಟ್ಟುಬಿಡುತ್ತ ಈ ಮಧ್ಯೆ, ಅದು ಸಾಧ್ಯವೇ ಇಲ್ಲ, ಅದು ಟೆಸ್ಟೆಡ್ಡೆ. ಏನೇನಾಗಿದೆ? ಭೀಷ್ಮರು ಹಣೆಗೆ ಬಾಣ ಹೊಡೆದಿದ್ದಾರೆ, ಏನೂ ಆಗಲಿಲ್ಲ. ಅಶ್ವತ್ಥಾಮರು ಬಿಟ್ಟಿದ್ದಾರೆ, ಏನೇನೋ ಮಾಡಿದ್ದಾರೆ. ಕೃಷ್ಣನಿಗೆ ಏನೇನೇನೇನೂ ಆಗಿಲ್ಲ. ಯಕಚಿತ ಗೋಪಾಲ ಹೊಡೆದ್ರೆ ಏನಾದ್ರು ಆಗತ್ತ ಪರಮಾತ್ಮನಿಗೆ? ಏನೇನೂ ಆಗೋದಿಲ್ಲ. ಪರಮಾತ್ಮನ ದೇಹ ಅಪ್ರಾಕೃತ ದೇಹ, ಅದು ಅಪ್ರಾಕೃತ ದೇಹಕ್ಕೆ ಪ್ರಾಕೃತವಾದ ಯಾವ ವಸ್ತು ನೇರು ಮಾಡೋ ಸಾಧ್ಯತೆಯೇ ಇಲ್ಲ. ಅದು 100% ತಿಳ್ಕೋಬೇಕಾದ ವಿಚಾರ. ಅದಕ್ಕೆ ದೇವರು ಎಂಥವನು ಅಂದ್ರೆ ಅಚ್ಛೇದ್ಯ ಅಭೇದ್ಯ. ಅವನ ಚಿಂತನೆ ಮಾಡಿದವರು ಅಚ್ಛೇದ್ಯ ಅಭೇದ್ಯರಾಗ್ತಾರೆ. ಇನ್ನು ಅವನಿಗೇನು ಇದಿದೆ? ಆಕಾಶಕ್ಕೆ ಹೊಡೆದು ನೋಡಿ ಏನಾರಾಗತ್ತಾ? ಆಕಾಶಕ್ಕೇನೂ ಆಗೋದಿಲ್ಲ, ಬೇರೆಯವ್ರು ಏನಾರಾಗತ್ತೆ ಹೊರತು ಆಕಾಶ ಸುರಕ್ಷಿತ. ಶ್ರೀನಿವಾಸ ಏನು ಮಾಡಿದಾಗ ರಕ್ತ ಸುರಿಸಿಬಿಟ್ಟ ಎಲ್ಲಿಂದ ಅಂತ ಕೇಳಿದರೆ, ಅದು ನಿರ್ನಿಮಿತ್ತ ಪರಮಾತ್ಮ ಸೃಷ್ಟಿ ಮಾಡೋದಿಲ್ಲ. ಇವನ ಮಿಥ್ಯಾಜ್ಞಾನಾದಿಗಳೇ ಅದಕ್ಕೆ ಉಪಾದಾನ ಕಾರಣ ಅಂತ ಕರೀತಾರೆ. ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಇಂದ್ರಜಾಲ ಮಹೇಂದ್ರ ಜಾಲ ಮಾಡೋರೇ ಸಿನಿಮಾ ನಾಟಕದ ಮಂದಿನೇ ಆಡಿತರು. ಒಂದು ದಿವಸ ಸಾಯ್ಬೇಕಾಗ್ತದೆ ಥಿಯೇಟರ್ಗಳಷ್ಟೇ. ಅವರೇನು ಸಿನಿಮಾ ನಾಡ ರಕ್ತ ಮಾಂಸ ತೋರಿಸಿಬಿಡ್ತಾರೆ. ನಿಜವಾಗಿದ್ದಿದ್ರೆ ಒಂದು ಆಟಕ್ಕೆ ಕತೆ ಮುಗಿದೋಯ್ತು. ಒಂದು ಯಾರೋ ಆಕ್ಟ್ರೆಸ್ಸೇ ಸಿಕ್ತಿರಲಿಲ್ಲ, ಏರು ಎದ್ದು ಬರ್ತಾರೆ. ನಿಮಗೆ ನೋಡೋದಕ್ಕೆ ಏನನ್ಸುತ್ತೆ? ನೋಡೋರಿಗೆ ನೋಡೋಕ್ಕಾಗೋದಿಲ್ಲ, ಕಣ್ಣು ಮುಚ್ಕೊಂಡ್ಬಿಡ್ತಾರೆ. ಈ ರಕ್ತನೇ ಅಲ್ಲ ಅದು, ರಕ್ತಕ್ಕಿಂತ ಜ್ವರ ಕಾಣುತ್ತೆ. ರಕ್ತನೇ ಅಲ್ಲ ಪರಮಾತ್ಮ. ಫಸ್ಟ್ ಆಕ್ಟರ್ ಅಂದರೆ ಪರಮಾತ್ಮ, ಅದು ಬೆಸ್ಟ್ ಆಕ್ಟರ್ ಕೂಡ ಅಂತ. ಫಸ್ಟ್ ಆ್ಯಂಡ್ ಬೆಸ್ಟ್ ಅಂದರೆ ಪರಮಾತ್ಮನೇ ಅಂತ ನಾಟಕ ಮಾಡ್ತಾನೆ ಹೊರತು ಏನೂ ಆಗಿಲ್ಲ ಪರಮಾತ್ಮನಿಗೆ. ಯಾತಕ್ಕೆ ನಾಟಕ ಮಾಡಿದೆ ಅಂತ ಕೇಳಿದರೆ, ಏನೋ ಸುಮ್ಮನೆ ಅಡ್ಡ ಹಿಡಿದ ಅಂತ ಆಗಬಾರ್ದು ಜನಗಳಿಗೆ. ಎಂಥ ಪೆಟ್ಟು ಬೀಳುತ್ತೆ ಜನರಿಗೆ ತೋರಿಸ್ಬೇಕಷ್ಟೇ. ಅದು ಇಂಪ್ಯಾಕ್ಟ್ ಯಾವಾಗ ಬರ್ತದೆ? ಜಗತ್ತಿಗೆ ಕಂಡ್ರೆ. ಆ ದೃಶ್ಯವನ್ನು ಸೃಷ್ಟಿ ಮಾಡಲಿಕ್ಕೆ ಮಾಡಿದನೇ ಹೊರತು ಅವನಿಗೆ ರಕ್ತ ಮಾಂಸ ಇದ್ರೆ ತಾನೆ ದೇಹದೊಳಗೆ ಫಸ್ಟವನು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ. ರಕ್ತ ಮಾಂಸದ ದೇಹನೇ ಅಲ್ಲ ಪರಮಾತ್ಮನ ದೇಹ. ಒಂದು ಕಲ್ಲು ಕೆಳಗೆ ಬಿಡುತ್ತೆ, ರಕ್ತ ಬರುತ್ತೆ, ಅದರಿಂದ ಒಡೆದು ರಕ್ತ ಬರೋದು, ರಕ್ತನೇ ಇಲ್ಲ ಅದರೊಳಗೆ. ಅದೇ ರೀತಿಯಲ್ಲಿ ಪ್ರತಿಭೆ ಬರೆದರೆ ರೋಹ ಕೆಳಗೆ ಬಿದ್ದರೆ ರಕ್ತ ಬರುತ್ತಾ ಬರೋದಿಲ್ಲ. ಪ್ರಾಕೃತ ವಸ್ತುಗಳಲ್ಲೇ ರಕ್ತ ಬರದ ವಸ್ತುಗಳಿವೆ. ಇನ್ನು ಪರಮಾತ್ಮ ಅಪ್ರಾಕೃತಮಯ, ಅವನು ಜ್ಞಾನಾನಂದಮಯ, ರಕ್ತ ಇಲ್ಲಿಂದ ಬರಬೇಕು. ಇದೆಲ್ಲ ಯೋಚನೆ ಮಾಡದೆ ಹೋದ್ರೆ ಶ್ರೀನಿವಾಸ ಕಲ್ಯಾಣನೇ ಅಲ್ಲ ಅದು. ಅದು ಪಾಪದ ಕಥೆ ಆಗ್ತದೆ, ಪುಣ್ಯದ ಕಥೆನೇ ಅಲ್ಲ. ಪರಮಾತ್ಮ ಪ್ರದರ್ಶನವನ್ನು ಮಾಡ್ತಾನೆ ಹೊರತು ಏನು ಮಾಡ. ಭೀಷ್ಮಾಚಾರ್ಯರು ಹೊಡೆದಾಗಲೂ ಕೂಡ ಕೃಷ್ಣ ರಕ್ತ ತೋರಿಸಿದನಂತಾಗ ಛತಜ ಪರಿಪ್ಲುತಾಂಗ ಅಂತ ಭಾಗವತಲ್ಲಿ ಹೇಳ್ತಾರೆ. ಕೃಷ್ಣನ ಮೈಯೆಲ್ಲ ರಕ್ತ ಅಂತ ಭೀಷ್ಮರು ಹೊಡೆದಾಗ ಮೈಯೆಲ್ಲ ರಕ್ತ ಸುರಿಸ್ತಾ ಇದ್ದಾನಂತೆ. ನಿಜವಾದ ರಕ್ತ ಇಲ್ಲೇ ಇಲ್ಲ. ಭೀಷ್ಮಾಚಾರ್ಯ ಗಾಬರಿ ಆಗಿಬಿಡ್ಬೇಕು. ಕೃಷ್ಣ ಆಮೇಲೆ ಸ್ತೋತ್ರ ಮಾಡ್ತಾರೆ. ಕೃಷ್ಣ ಎಷ್ಟು ನಾಟಕ ಮಾಡಿಬಿಟ್ಟೆ ಹೊಡೆದಾಗ ಅಂತ ಅವರೇ ಸ್ತೋತ್ರ ಮಾಡ್ತಾರೆ. ಎಷ್ಟು ನಾಟಕ ಮಾಡಿಬಿಟ್ಟೆ ಅಂತ ಅಂತ್ಯಕಾಲದ ಕೃಷ್ಣ ಸ್ತೋತ್ರ ಮಾಡ್ತಾ ಅವರು ತಾಣ ಬಿಡ್ತಾರೆ. ಅಂದಮೇಲೆ ಅಲ್ಲೇ ನಾಟಕ ಮಾಡಿದ, ಇಲ್ಲೇ ನಾಟಕ ಮಾಡದ. ಏನು ಪರಮಾತ್ಮನಿಗೆ ದೋಷಗಳೇ ಇಲ್ಲ. ಪರಮಾತ್ಮ ಸಕಲ ದೋಷ ದೂರ. ಅಟ್ಟು ರಕ್ತ ಸುರಿಸೋನಾಗಿದ್ದಿದ್ರೆ ಶ್ರೀನಿವಾಸನಿಗೆಲ್ಲರೂ ಕೂಡ ನಾವೇನಾದರೂ ಕೂಡ ಈ ಬ್ಯಾಂಡೇಜ್ ಗಿಂಡೇಜ್ ಒಯ್ಬೇಕಾಗ್ತಿತ್ತೆ ಹೊರತು ಈ ಹೂವಿಗೆ ಒಯ್ಬೇಕಾಗ ಪ್ರಸಂಗ ಬರ್ತಿರಲಿಲ್ಲ. ನಿಜವಾಗಲೂ ಶ್ರೀನಿವಾಸ ಸರ್ವೋತ್ತಮ, ಅದು ಪ್ರಮೇಯ. ಹೋಗಲಿ, ಅವನು ಸತ್ತನೇ ಆತಕ್ಕೆ. ಈ ಮಧ್ಯೆ ಗೋಪಾಲಕ ಯಾತಕ್ಕೆ ಸತ್ತ ಅಂದರೆ, ರಕ್ತ ನೋಡಿ ಸತ್ತಿದ್ದು ಹೊರಗೆ ಕಾರಣ. ಒಳಗಿನ ಕಾರಣ ದೇವರಿಗೆ ಪೆಟ್ಟು ಬೀಳುತ್ತೆ ಅಂತ ತಿಳ್ಕೊಂಡಲ್ಲ, ಅದಕ್ಕೆ ಸತ್ತ ಅಂತ. ಅನ್ಯಥಾ ಜ್ಞಾನ ಇದೆಯಲ್ಲ, ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂಪದಂ. ದೇವ್ರ ಬಗ್ಗೆ ತಪ್ಪು ತಿಳ್ಕೊಂಡ್ರೆ ತಿಳ್ಕೊಂಡವನು ಹಾಳಾಗಿ ಹೋಗ್ತಾನೆ ಅಂತ ಹೇಳ್ತಾರೆ. ದೇವರಿಗೇನೂ ಆಗೋದಿಲ್ಲ, ತಿಳ್ಕೊಂಡವನು ಹಾಳಾಗಿ ಹೋಗ್ತಾನೆ. ಇವತ್ತು ಸೂರ್ಯ ಮೇಲೆ ಮಣ್ಣು ಹಾಕಿ ಆ ಕಡೆಗೆ ಜೋರ ತಿಮ್ಮಿಸಿ ನಮ್ಮ ಕಣ್ಣು ತುಂಬ ಮಣ್ಣು ಬಿದ್ದಿರು, ಸೂರ್ಯನಿಗೆ ಏನಾಗೋದೇ ಇಲ್ಲ. ನಮ್ಮ ಕಣ್ಣು ತುಂಬ ಮಣ್ಣೇ ಬರೀ, ಡೈರೆಕ್ಟ್ ಆಗಿ ಡೈರೆಕ್ಟೇ ಬಿಡುತ್ತೆ, ಮತ್ತೆ ಆ ಕಡೆ ಕಡೆ ಹೋಗೋದೇ ಇಲ್ಲ. ದೇವರಲ್ಲಿ ಮಿಥ್ಯಾಜ್ಞಾನ ಅಂದರೆ ನಮ್ಮ ಅನರ್ಥಕ್ಕೆ ಕಾರಣ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಗೋಪಾಲಕನ ಸಾವಿಗೆ ಅತ್ಯಂತ ಮುಖ್ಯವಾದ ಕಾರಣ ದೇವರ ತಲೆ ಒಡೆಯಿತು ಅಂತಕ್ಕಂಥ ಮಿಥ್ಯಾಜ್ಞಾನ, ರಕ್ತ ಬಂತು ಅಂತ ಮಿಥ್ಯಾಜ್ಞಾನ, ಸಪ್ತತಾಲ ಪ್ರಮಾಣ ಕಾಮನ್ ಮಿಥ್ಯಾಜ್ಞಾನ, ಎಲ್ಲ ಮಿಥ್ಯಾಜ್ಞಾನನೇ. ಒಬ್ಬ ಮನುಷ್ಯ ಸಾಯಿಲಕ್ಕೆ ಬರೀ ಹರಿದ್ರೋಹ ಸಾಕು, ಬರೀ ವಾಯುದ್ರೋಹ ಸಾಕು, ಬರೀ ಗುದುರ್ದ್ರೋಹ ಸಾಕು, ಬರೀ ಸೋತ್ತಮ ದ್ರೋಹ ಸಾಕು. ಅವ್ರು ಎರಡದ್ರೋಹ ಒಟ್ಟಿಗೆ ಮಾಡ್ತಾನೆ. ಬ್ರಹ್ಮದೇವ್ರ ಹೊಳೆಯಕ್ಕೆ ಹೋಗ್ತಾನೆ ವಾಯುದ್ರೋಹ, ಶ್ರೀನಿವಾಸನೇ ಬಿತ್ತು ಅದು ಹರಿದ್ರೋಹ. ಹರಿವಾಯುದ್ರೋಹ ಒಟ್ಟಿಗೆ ಮಾಡಿಬಿಟ್ರೆ ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತ ರಣರಣಿಕ ಸ್ವರ್ಗಿ ಸೇವ್ಯಾಂ ಪ್ರಪನ್ನ ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವ ಬಸುಲಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನ ವಸತಿ ಸತತಂ ಪಂಚ ಕಷ್ಟೇತಿ ಕಷ್ಟೇ ಹೇಳ್ತಾರೆ. ಇವರಿಬ್ಬರಲ್ಲಿ ದ್ರೋಹ ಮಾಡಿದ ಮನುಷ್ಯನ ಸ್ಥಿತಿ ಅತ್ಯಂತ ದುಃಖತರ. ಅವನು ಸತ್ತಿದ್ದೇ ಸಾಕ್ಷಿ. ಆದ್ದರಿಂದ ಹರಿವಾಯುಗಳ ದ್ರೋಹಿಗಳು ಬದುಕಲಾರರು ಅನ್ನೋ ತತ್ವವನ್ನು ಅಲ್ಲಿ ಹೇಳ್ತಾ ಇದೆ. ಶ್ರೀನಿವಾಸ ಕಲ್ಯಾಣ ಬರೀ ಕಲ್ಯಾಣದ ಕಥೆ, ಉದ್ದಕ್ಕೂ ತತ್ವಗಳನ್ನು ಹೇಳ್ತಕ್ಕಂಥ ಕಥೆ. ಅಲ್ಲಿಗೆ ಅವನು ಸತ್ತಾಯಿತು. ಹಸು ಏನು ಮಾಡ್ತಂತಾಗ ಅಲ್ಲಿಂದ ಸರ ಇಳಿದು ಬಂತು. ಬತ್ತು ನೋಡಿ, ನಿಜವಾಗಲೂ ಕಟ್ಟಿ ಅದಕ್ಕೆ ಪೆಟ್ಟು ಬಿದ್ದಿದ್ರೆ ಹತ್ತೋದೇನು ಇಳಿಯೋದೇನು? ಏನು ಆರಾಮ ಇಳಿದು ಬಂತು. ಮರಿ ಬಂತು ರಾಜನ ಹತ್ರ ಬಂದು ಹೊರಡಾಡುತ್ತಂತೆ. ಈ ಪ್ರಾಣಿಗಳು ಸಂಜ್ಞೆ ಮಾಡೋ ರೀತಿ ಅದು. ಪ್ರಾಣಿಗಳು ತಾವು ಏನಾದ್ರು ಇಂಡಿಕೇಟ್ ಮಾಡಬೇಕಾದ್ರೆ ಹಾಗೆ ಮಾಡಿಕೊಳ್ಳೋ ಪದ್ಧತಿ ಅದು. ಇವತ್ತಿಗೂ ಅಷ್ಟೇ ಹಳ್ಳಿಗ ಜನಗಳು ಕೆಲವು ಪ್ರಾಣಿಗಳು ಹೇಗೆ ನೋಡಿ ವರ್ತಿಸುತ್ತೆ ನೋಡಿಬಿಟ್ಟು ಮಳೆ ಬರುತ್ತೆ ಇಲ್ಲ ಅಂತ ಹೇಳ್ತಾರೆ. ಪ್ರಾಣಿಗಳ ರೆಸ್ಪಾನ್ಸ್ ಅಷ್ಟು ಬೇಗ ನಮಗೆ ಗೊತ್ತಾಗೋದು ಲೇಟಾಗಿ. ಮಳೆ ಬಂದು ಮೈಮೇಲೆ ನೀರು ಬಿದ್ದಲೇ ಗೊತ್ತಾಗೋದು ನಮಗೆ. ಅವಾಗಾಗಲ್ಲ, ಮುನ್ಸೂಚನೆ ಸಿಕ್ಬಿಡುತ್ತಂತಾಗಲೇ. ಏನೋ ಅನರ್ಥಗಳನ್ನು ಕೂಡ ಇಂಡಿಕೇಟ್ ಮಾಡುತ್ತೆ, ಅಷ್ಟು ಶಕ್ತಿ ಇದೆ ಪ್ರಾಣಿಗಳಿಗೆ. ಇವರಂತೂ ಸಾಕ್ಷಾತ್ ಋಜುಗಳು ಎಲ್ಲ ಈ ಸೂಚನೆ ಕೊಟ್ಟರಂತೆ. ಅವರ ರಾಜನಿಗೆ ಅರ್ಥ ಆಯಿತು. ಪಾಪ, ಓಹೋ ಏನಿದು ಹೀಗಾಯಿತು. ಸಾವಿರ ಹಿಂಡುಗಳ ಹಸುವಿನ ಬಂದು ಹಸುಗಳ ಹಿಂಡಿನೊಳಗೆ ಒಂದೇ ಒಂದು ಯಾತಕ್ಕೆ ಬಂತು ಈ ಮಧ್ಯೆ? ಯಾಕೆ ಹೊರಡಾಡ್ತಾ ಇದೆ ಈ ಗೋಪಾಲಕ? ಎಲ್ಲಿ ಹೋದ? ಏನಾಗಿದೆ? ಏನೋ ಅದು ಹೇಳಬೇಕು ಅಂತ ಇದೆ ಅಂತ ಕಾಣುತ್ತೆ. ಅಂತೊಬ್ಬ ಚಾರನನ್ನು ಕರೆದು ನೀನು ಹೋಗಿ ನೋಡಿಕೊಂಡು ಬಾ ಅಂತ ಹೇಳಿ. ಹಸುವಿನಿಂದ ಹೋಗು, ನೋಡಿಕೊಂಡು ಬಾ. ಈ ಪ್ರಾಣಿಗಳ ವೈಶಿಷ್ಟ್ಯ ಅಂದರೆ ಇಂಡಿಕೇಟ್ ಮಾಡಿದ್ರಲ್ಲ, ಗೊತ್ತಾದ ತಕ್ಷಣ ಹೊರಟು ಫಲ ತೋರಿಸ್ಬಿಡುತ್ತೆ. ಈ ನಾಯಿಗಳೇ ಪೊಲೀಸ್ ನಾಯಿಗಳೇ ತೋರಿಸುತ್ತೆ. ಪಾಪ, ಇನ್ನು ಹಸು ತೋರಿಸಿದ್ದೇನು ಆಶ್ಚರ್ಯ. ಬ್ರಹ್ಮದೇವರವರು ಸರಸರ ಹತ್ಕೊಂಡು ಹೊರಟು ಬಿಟ್ರು. ಇವನು ಹೊರಟ ಚಾರ ಸೀದಾ ಅಲ್ಲಿ ಹೋಯ್ತು. ಯಥಾ ಪ್ರಕಾರ ಹೋಗಿಬಿಟ್ಟು ಅದನ್ನು ಅಲ್ಲಿ ನಿಲ್ತು ನೋಡಿದ್ರೆ ಎಲ್ಲ ನೋಡ್ತಾನೆ. ಅಲ್ಲಿ ಗೋಪಾಲಕ ಸತ್ತು ಬಿದ್ದಿದ್ದಾನೆ, ರಕ್ತದ ಧಾರೆ ಹರಿದೋಗ್ತಾ ಇದೆ. ಅವನಿಗೆಲ್ಲ ಅರ್ಥ ಆಶ್ಚರ್ಯ ಆಗೋಯ್ತು. ತಕ್ಷಣ ಬಂದ ಅಲ್ಲಿಂದ ರಾಜನಿಗೆಲ್ಲ ವರದಿ ಕೊಟ್ಟುಬಿಟ್ಟು, ವರದಿ ಕೊಟ್ಟು ಹೀಗಾಗಿದೆ ರಾಜ, ವಿಚಿತ್ರ ದೃಶ್ಯ ಕಂಡುಬಿಟ್ಟೆ ಅಂತ ಹೇಳುತ್ತಾನೆ. ತಕ್ಷಣ ರಾಜ ಏನು ಮಾಡಿದನಂತೆ, ತಾನೇ ಹೊರಟನಂತೆ. ಇದು ಆಗಿನ ಕಾಲದ ರಾಜರ ಲಕ್ಷಣ. ಒಂದು ಕಮಿಟಿ ಮಾಡಿ ರಿಪೋರ್ಟ್ ಕೊಡೋ ಹೊತ್ತಿಗೆ ಅಲ್ಲಿ ಬ್ಲಡ್ ಕೂಡ ಇರೋದಿಲ್ಲ, ಹೋಗ್ಬಿಟ್ಟಿರ್ತದಲ್ಲ. ಇವತ್ತಿನ ಅವತ್ತಿನ ಪದ್ಧತಿ ದೊಡ್ಡ ವ್ಯತ್ಯಾಸ. ಇಮಿಡಿಯೇಟ್ ಆಕ್ಷನ್. ಅದು ಕೆಲವು ಕಮಿಟಿ ಕಮಿಷನ್ ವರ್ಕ್ ಮಾಡಬೇಕಾದ್ರೆ ವರ್ಷಗಟ್ಟಲೆ ಆಗಿರುತ್ತೆ. ಸ್ಟಾರ್ಟ್ ಮಾಡಬೇಕಾದ್ರೇ ಅಪಾಯಿಂಟ್ ಮಾಡಲಿಕ್ಕೆ ವರ್ಷಗಳು ಬೇಕು ಇವರಿಗೆ. ಅಷ್ಟು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕೆ ಎಷ್ಟೋ ವರ್ಷ ಅಟತ್ ಯಾರ್ಯದ್ದು ಏನೂ ಗೊತ್ತಿರೋದಿಲ್ಲ. ಇಮಿಡಿಯೇಟ್ ಡಿಸಿಷನ್ ಅದು. ಒಂದು ತಕ್ಷಣ ರಾಜ ತಾನೇ ಹೊರಟುಬಿಟ್ಟು. ನಾನು ಅಲ್ಲಿ ಒಳ್ಳೆ ಸ್ವಾರಸ್ಯವಾಗಿ ಹೇಳ್ತಾರೆ, ರಾಜ ಹೇಗೆ ಹೋದ ಅಂತ ಕೇಳಿದರೆ, ನರಯಾನಂ ಸಮಾಶ್ರಿತ್ಯ. ನರಯಾನ ಅಂದರೆ ಡೋಲಿಯೊಳಗೆ ಹೋದ. ಜನ ಹೊತ್ಕೊಂಡು ಹೋಗ್ತಾರಲ್ಲ ಬೆಟ್ಟ ಹತ್ಬೇಕಾದ್ರೆ, ಬದಿರಿಗೆ ಹೋಗಲ್ಲ ಅಂತ ಅಭ್ಯಾಸ ಇರುತ್ತೆ. ಅಲ್ಲೆಲ್ಲ ಹತ್ತಬೇಕಾದ್ರೆ ಡೋಲಿಯಲ್ಲಿ ಕುಡಿಸ್ಕೊಂಡು ಹೋಗ್ತಾರಲ್ಲ, ನರಯಾನಂ ಸಮಾಶ್ರಿತ್ಯ ಹೊರಟನಂತ. ನರಯಾನದ ಮೇಲೆ ಕೂತ್ಕೊಂಡು ಆ ಸ್ಥಳಕ್ಕೆ ಹೋಗಿ ನೋಡ್ತಾನೆ. ಅವನಿಗೂ ಆಶ್ಚರ್ಯ ಆಗೋಯ್ತು, ತನ್ನ ರಾಜ್ಯದಲ್ಲಿ ಎಂಥ ಅನರ್ಥ ಆಗೋಗ್ಬಿಟ್ಟಿದೆ. ಅವ ಸತ್ವಿದ್ಯದ ರಕ್ತದ ಏನಿವೆಲ್ಲ, ನಂಬಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಮೂರು ರಕ್ತ ಎಲ್ಲಿಂದ ಬರುತ್ತೆ ಈ ಮಧ್ಯೆ? ಯೋಚನೆ ಮಾಡ್ತಾ ನಿಂತ್ಕೊಂಡು ಆ ಕ್ಷಣಕ್ಕೆ ಪರಮಾತ್ಮ ಹುತ್ತದ ಮೇಲಿಂದ ಎದ್ದಂತ ಹಾಗೇನು. ಆ ಎದ್ದಿದ್ದ ಮತ್ತೆ ಒಳಗೆ ಹೋಗಿದ್ದ. ಯಾವ ಬೇಕಾದ್ರೆ ಹೇಳ್ತಾರೆ, ಅವ್ರು ಅವನ್ನ ಯಾರು ಕೇಳೋರು ಈ ಮಧ್ಯೆ? ತಕ್ಷಣ ಮೇಲೆ ಕೇಳುತ್ತಾನೆ. ನೋಡಿದರೆ ಶಂಖಚಕ್ರ ಗದಾಧಾರ ಅದುವೆ ಜೊತೆಗೆ. ಇಷ್ಟಾದ್ರೂ ಪರಮಾತ್ಮ ಬಿಟ್ಟಿಲ್ಲ ತಾರೆ ಅವ್ನು ತೋರಿಸ್ತಾ ಇದ್ದಾರೆ. ಗದಾಪಾಣಿಯಾಗಿ ನಿಂತಿದ್ದಾನೆ, ಜೋರ ಕಣ್ಣೀರು ಬೇರೆ ಜೊತೆಗೆ. ಇದನ್ನು ನಾಟಕ, ನಾಟಕ ಕಂಟಿನ್ಯೂ ಮಾಡಬೇಕಲ್ಲ. ಜೋರ ಕಣ್ಣೀರು ಸುರಿಸ್ತಾ ಇದ್ದಾನೆ, ನಿಂತ್ಕೊಂಡ್ಬಿಟ್ಟಿದ್ದಾನೆ. ಆಗ ರೂಪ ನೋಡ್ತಾನೆ ಚೋಳರಾಜ ಶಂಖಚಕ್ರ ಗದಾಪದ್ಮ. ನೋಡಿದ ಮೇಲೆ ಇನ್ನು ಯಾವ ದೇವರು ಶಂಖಚಕ್ರ ಗದಾಪದ್ಮ ಇಲ್ಲ. ಮತ್ತೆ ಯಾವುದು ಗಣೇಶನ ಪುಣ್ಯಕ್ಕೆ ಶಂಖಚಕ್ರ ಗದಾಪದ್ಮ ಯಾರೂ ಕೊಟ್ಟಿಲ್ಲ ಇನ್ನು ಕೂಡ. ಏನೇನೋ ವೇಷ ಹಾಕಿದ್ದಾರೆ, ಇನ್ನು ಅದೆಲ್ಲ ಕೊಟ್ಟಿಲ್ಲ. ಆ ಕೆಲವು ದೇವರಿಗೆ ಕೆಲವು ವೇಷ ಫಿಕ್ಸ್ ಆಗಿರೋರು, ಯಾರೂ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಅದು ನಾರಾಯಣ ಅಂತ ಸೂಚನೆ ಮಾಡೋದಕ್ಕೆ ಶಂಖಚಕ್ರ ಗದಾಪದ್ಮಧನಾಗಿಯೇ ಬಂದ. ಇವನು ನೋಡ್ದ, ತುಂಬ ಗಾಬರಿಯಾಗಿಬಿಡ್ತು. ಪ್ರಶ್ನೆ ಮಾಡ್ದ, ಸ್ವಾಮಿ ಏನಿದು ಅಂತ ಕೇಳಿದ. ಏನಯ್ಯ ಏನಾಗಿದೆ ನಿನಗೆ ಅಂತ ಪರಮಾತ್ಮ ಬೈತಾನೆ. ನನಗೆ ಎಂಥ ಸ್ಥಿತಿ ಬಂತು ನೋಡಿದ್ಯಾ ಅಂತ ಕೇಳುತ್ತಾನೆ. ನಾ ಯಾರು ಗೊತ್ತೇನಯ್ಯ, ಪಿತೃಮಾತೃ ವಿಹೀನಸ್ಥ್ಯ, ನನಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಭಾರ್ಯಾ ಬಂಧು ವಿವರ್ಜಿತ, ಹೆಂಡತಿ ಇಲ್ಲ ಬಂಧುಗಳಿಲ್ಲ, ಸುಭ್ರಾತೃಹೀನ ನಾನು, ಅಣ್ಣ ತಮ್ಮಂದಿಲ್ಲ ನನಗೆ. ಎಲ್ಲ ನಿಜನೇ, ಸುಳ್ಳೆಲ್ಲ ಇಲ್ಲ, ಅದೆಲ್ಲ ಕೂಡ. ನಾನು ಅನಾಥ ಅಂತ ಹೇಳ್ಕೊತ ಬರೋ, ಅನಾಥ ನಾನು. ದೇವರಿಗೆ ಯಾರು ನಾಥ ಇದ್ದಾನೆ? ಅವನೇ ಸರ್ವನಾಥ. ದೇವರು ಸರ್ವನಾಥ, ಅನಾಥ ನಾನು. ನೋಡೋದು ಬಯ್ಯೋ ಪದ, ಒಳಗೆ ಹೊಡ್ಕೊಳ್ಳೋ ಪದ. ನವಿದ್ಯತೆ ಅನ್ಯ ನಾಥ ಎಷ್ಟು ಸಹ ಅನಾಥ, ನನಗೆ ಬೇರೊಬ್ಬ ಸ್ವಾಮಿ ಇಲ್ಲ, ನಾನೇ ಸರ್ವೋತ್ತಮ. ನನಗೆ ಭ್ರಾತ್ರ ಬಂಧು ಭಾರ್ಯ ಬಂಧು ವಿವರ್ಜಿತ, ನನ್ನ ಹೆಂಡತಿ ಮಕ್ಕಳೇ ಇಲ್ಲ ತನಗೆ. ನಿಜ, ಪರಮಾತ್ಮನಿಗೆ ಹೆಂಡತಿ ಇದ್ದಾಳೆ, ಆದರೆ ಈ ಲೋಕದ ಹೆಂಡತಿ ಅಂತ ಹೆಂಡತಿ ಪರಮಾತ್ಮನಿಗಿಲ್ಲ. ಅಂದರೆ ಹೆಂಡತಿಯಿಂದ ತನಗೇನೋ ಆಗಬೇಕು ಅನ್ನೋ ಡಿಪೆಂಡೆನ್ಸ್ ಪರಮಾತ್ಮನಿಗಿಲ್ಲ. ಅಂತ ಹೆಂಡತಿ ಪರಮಾತ್ಮನಿಗಿಲ್ಲ ಅಂತ ಅರ್ಥ. ಲಕ್ಷ್ಮೀದೇವಿ ಹೆಂಡತಿ ಆದರೂ ಕೂಡ ಲೋಕದ ಜನರ ಹೆಂಡತಿ ಅಂತ ಹೆಂಡತಿ ಅಲ್ಲ. ಇನ್ನು ಬಂಧುಗಳಂತೂ ಪರಮಾತ್ಮನಿಗೆ ಬಂಧುತ್ವ ಹೇಳ್ಕೊಳ್ಳೋರು ಯಾರಿದ್ದಾರೆ? ಸಾಧ್ಯವೇ ಇಲ್ಲ. ಮತ್ತು ಪಿತೃಮಾತೃ ವಿಹೀನ, ಪರಮಾತ್ಮನ ಯಾವ ರೂಪಕ್ಕೂ ತಂದೆ ತಾಯಿಗಳಿಲ್ಲ, ಅವನೇ ತಂದೆ ತಾಯಿ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ ಎಂದ ಮೇಲೆ ಅವನಿಗೆ ಯಾರು ತಂದೆ ತಾಯಿ ಇದ್ದಾರೆ? ಯಾರೂ ಇಲ್ಲ. ನನಗೆ ಅಣ್ಣ ತಮ್ಮಂದಿರಿಲ್ಲ. ದೇವರಂತೂ ಇನ್ನೊಬ್ಬರದೇ ಅಣ್ಣ ತಮ್ಮಂದಿರ್ತಿದ್ರು, ದೇವರು ಒಬ್ಬನೇ. ಆದ್ದರಿಂದ ಅಣ್ಣ ತಮ್ಮಂದಿರಿಲ್ಲ. ನನಗೆ ಎಂಥ ಪೆಟ್ಟು ಹಾಕಿಬಿಟ್ಟ ನಿನ್ನ ದೂತ, ಸ್ವಲ್ಪ ಬುದ್ಧಿ ಇದೆ ನಿನಗೆ, ನನಗೆ ಶಾಪ ಕೊಡ್ತೇನೆ. ಪಿಶಾಚೋ ಭವ ದುರ್ಬುದ್ಧೆ ಅಂತ ಹೇಳಿಬಿಟ್ಟೆ. ಪಿಶಾಚೋ ಭವ ದುರ್ಬುದ್ಧೆ, ನೀನು ಪಿಶಾಚಿಯಾಗು ಅಂತ ಶಾಪ ಕೊಟ್ಟ ಪರಮಾತ್ಮ. ಇದು ವಿಚಿತ್ರವಾದ ಕಥೆ. ತಕ್ಷಣ ಅದನ್ನು ಕೇಳಿಕೊಂಡಂತೆ ರಾಜನಿಗೆ ಎಚ್ಚರತೆ ತಪ್ಪದ್ದು ಬಿದ್ದುಬಿಟ್ಟಂತೆ. ರಾಜ ದೊಡ್ಡವರು ಬೈದರೆ ತಲೆ ತಿರುಗುತ್ತೆ, ಪರಮಾತ್ಮ ಬೈದರೆ ಕೇಳಬೇಕಾ? ಅವನಿಗೆ ಶಾಕ್ ಆಗೋಯ್ತು. ಪಾಪ ದಪ್ಪದ ಎಚ್ಚರತೆ ಬಿದ್ದೇ ಬಿಟ್ಟ. ನಿಧಾನವಾಗಿ ಅವನ ಶೈತ್ಯೋಪಚಾರ ಮಾಡಿ ಇದ್ದು ಎಬ್ಬಿಸಿದ್ರು. ಎದ್ದು ಪ್ರಾರ್ಥನೆ ಮಾಡ್ತಾನೆ, ಏನು ಶ್ರೀನಿವಾಸ, ನಾರಾಯಣ ನೀನು ಏನಂತ ಮಾಡಿಬಿಟ್ಟೆ, ನನಗೆ ನನಗೆ ಶಾಪ ಕೊಟ್ಟುಬಿಟ್ಟಿಯಲ್ಲ, ನೀನು ನಾನು ಏನು ಮಾಡಿದ್ದೆ ಅಂತ ಕೇಳ್ತಾನೆ. ನಿನಗೆ ನಾನು ಏನು ಮಾಡಿದ್ದೆ ಶಾಪ ಕೊಡಲಿಕ್ಕೆ? ವಿನಾಕ ನಾ ಶಾಪ ನೀನು ಹೊಡೆದವನು ಯಾರೋ, ನನ್ನ ಭೃತ್ಯ. ನೀನು ಶಿಕ್ಷೆ ಕೊಟ್ಟಿದ್ದ ಯಾರಿಗೆ? ನನಗೆ. ನಾನೇನು ಮಾಡೇ ಇಲ್ಲ, ಅದು ಎಂಥ ಶಾಪ ಕೊಟ್ಟುಬಿಟ್ಟೆಯಲ್ಲ ಅಂತ ಕೇಳಿಕೊಂಡಂತೆ. ಆಗ ಪರಮಾತ್ಮ ಮಾತಾಡ್ತಾನೆ, ಇದು ದೇವರ ನಿಂದೇನೆ, ಇದು ಕೂಡ ದೇವರ ನಿಂದೇನೆ. ಮೇಲ್ನೋಟಕ್ಕೆ ನಮಗೆಲ್ಲ ಅನಿಸೋ ಪ್ರಶ್ನೆ ಉತ್ತರ ನಾವೇನು ತಿಳ್ಕೊತೇವೆ, ಯಾವ ಲೆಕ್ಕ ಇದು? ಪಡೆದವನು ಅವನು, ಶಾಪ ಇವನಿಗೆ, ಇದು ಯಾವ ಲೆಕ್ಕ ಅಂತ ನಮಗೂ ಅನಿಸುತ್ತೆ. ವೆಂಕಟೇಶ ಕಲ್ಯಾಣದ ಕಥೆ ಅಲ್ಲೇ ಉತ್ತರನೂ ಕೊಟ್ಟು ಬಿಡುತ್ತೆ. ರಾಜ ಪೂರ್ವಪಕ್ಷ ಮಾಡಿದ, ನನಗೆ ಯಾಕೆ ಹೊಡೆದಿದ್ದು, ನಾ ಏನು ಮಾಡಿದ್ದೆ? ಆಗ ಶ್ರೀನಿವಾಸ ಹೇಳ್ತಾನಂತೆ, ಹೌದಪ್ಪ ನೀನೇನು ಮಾಡಿಲ್ಲ ಪಾಪ, ನಂದೇ ತಪ್ಪು ಅಂತ ಹೇಳ್ತಾನೆ ಪರಮಾತ್ಮ. ನಂದೇ ತಪ್ಪು, ನನಗೆ ಏನಾಗಿದೆ ಗೊತ್ತಾ, ತಲೆಗೆ ಏಟು ಬಿತ್ತಲ್ಲ, ಸಿಕ್ಕಾಬಿಟ್ಟು ಬ್ಲಡ್ ಹೋಗಿಬಿಡ್ತಲ್ಲ, ಏನೇನೋ ಆಗಿಬಿಟ್ಟಿದೆ ನನಗೆ ಅಂತ ಹೇಳ್ತಾನೆ. ನನಗೆ ಏನೇನು ಆಗೋಗ್ಬಿಟ್ಟಿದೆ, ನನಗೆ ಅವಸ್ಥೆ ಗೊತ್ತೇ ಆಗಲಿಲ್ಲ ದುಃಖದೊಳಗೆ. ಹೌದಪ್ಪ ಸಾರಿ ಅಂತಾರಲ್ಲ, ಏನೋ ಆಯ್ತು ಬಿಡು, ಹೋಗಲಿ, ಏನು ಮಾಡೋಕ್ಕಾಗತ್ತೆ, ಶಾಪ ಕೊಟ್ಟಿದ್ದೇನೆ ಅನುಭವಿಸು, ಶಾಪ ಕೊಟ್ಟಿದ್ದೆ ಅನುಭವಿಸು. ಯಾತಕ್ಕೆ ಅನುಭವಿಸ್ಬೇಕು ಅಂದರೆ, ನನ್ನ ವೇದಗಳು ಏನಂತ ಕರಿತಾ ಇದೆ ಗೊತ್ತಾ, ಸತ್ಯಸಂಧ ಅಂತ ಕರೀತಾರೆ, ಎಸ್ ಸರ್ವಜ್ಞ ಸರ್ವವಿತ್ ಅಂತ ಕರೀತಾ ಇವೆ. ವೇದದ ಮಾತು ಸುಳ್ಳಾಗಬಾರ್ದಲ್ಲ, ನಾನು ಶಾಪ ಕೊಟ್ಟಿದ್ದೇನಲ್ಲ ಅದು ನಡೆದೋಗಲಿ ಅನುಭವಿಸು ಅಂತ ಹೇಳಿಬಿಟ್ಟಂತೆ. ನೋಡಿ ಒಂದು ಒಳ್ಳೆ ಪರವಾಗಿ ತನ್ನ ಮರ್ಯಾದೆ ಉಳಿಸ್ಕೊಳ್ಳೋಕ್ಕೋಸ್ಕರ ಕಣ್ಣವ್ರ ಪಣ ತೆಗಿಬೇಕಾಗಿದ್ರೆ, ಇದಿಷ್ಟು ಮಾತು ಮೇಲ್ನೋಟಕ್ಕೆ ಕೃಷ್ಣ ತಾನೇನೆ ಶ್ರೀನಿವಾಸ ಅಪಾಲಜಿ ಕೇಳದೆ ಮಾತಾಡ್ತಾ ಇದ್ದಾನೆ. ಸುಮ್ಮನೆ ಶ್ರೀನಿವಾಸ ಕಲ್ಯಾಣ ಓದೋರಿ, ಪಾಪ ದೇವ್ರ ತಪ್ಪು ಒಪ್ಕೊಂಡು ಬಿಟ್ಟ, ತಪ್ಪು ಒಪ್ಕೊಂಡು ಬಿಟ್ಟ ಅಂಬ ಕಾಣಿಸ್ತಾ ಇತ್ತು. ಶ್ರೀನಿವಾಸ ಕಲ್ಯಾಣ ಅದಕ್ಕೆ ಹೇಳಿದ್ದು, ಆಚಾರ್ಯರ ನಿರ್ಣಯ ಇಲ್ಲದೆ ಶ್ರೀನಿವಾಸ ಕಲ್ಯಾಣ ಹೇಳೋಕೆ ಹೋಗಿಬಿಟ್ರೆ ಇಷ್ಟೊತ್ತಿಗೆ ಆಗಲೇ ನರಕಕ್ಕೆ ಹೋಗಿರ್ಬೇಕು ಕೇಳಿದವರು. ಆ ರೀತಿ ಇದೆ ಅದು. ಒಂದು ಇವತ್ತು ನರಕಕ್ಕೆ ಹೋಗ್ಬೇಕಾದ್ರೆ ಬಹಳ ಸುಲಭ ದಾರಿ ಅಂದರೆ, ಎಷ್ಟೇ ಮಹಾಪಾಪ ಮಾಡಿ ನೀವು ಅಂಧಂತಮಸ್ಸಾಗೋದಿಲ್ಲ. ಅಂಧಂತಮಸ್ಸಾಗಬೇಕಾದ್ರೆ ಮಾಡಬೇಕಾದ ದೊಡ್ಡ ತಪ್ಪು ಅಂದರೆ, ಭಾರತ ಭಾಗವತ ಎಲ್ಲ ಕೇಳಿ ಹೋಗ್ಲಿಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಂಧಂತಮಸ್ಸಿಗೆ ಹೋಗಬೇಕಾ? ಭಾರತ ಭಾಗವತ ರಾಮಾಯಣ ಎಲ್ಲ ಕೇಳಿ ಅಂಧಂತಮಸ್ಸಿಗೆ ಹೋಗ್ತೀರಿ. ಮೋಕ್ಷಕ್ಕೆ ಹೋಗ್ಬೇಕಾ? ರಾಮಾಯಣ ಭಾರತ ಭಾಗವತ ಕೇಳಿ ಮೋಕ್ಷಕ್ಕೆ ಹೋಗ್ತೀರಿ ಅಂತ ಹೇಳ್ತಾರೆ. ಮೋಕ್ಷಕ್ಕೂ ಅದೇ, ತಮಸ್ಸಿಗೂ ಅದೇ. ಇನ್ಯಾವುದಕ್ಕೂ ಮೋಕ್ಷನೂ ಆಗೋದಿಲ್ಲ, ತಮಸ್ಸು ಆಗೋದಿಲ್ಲ. ಯಾತಕ್ಕೆ ಇದ್ರೆ, ಜ್ಞಾನ ಬಂದರೆ ಮೋಕ್ಷ, ಅವನು ಓದಿದರೆ ಜ್ಞಾನ ಬರೋದು. ಅದಕ್ಕೆ ಮೋಕ್ಷಕ್ಕೆ ಸಾಧನ ಅವು. ತಪ್ಪು ತಿಳುವಳಿಕೆಯಿಂದ ಮಾತ್ರ ನಾವು ಅಂಧಂತಮಸ್ಸಿಗೆ ಹೋಗ್ಲಿಕ್ಕೆ ಸಾಧ್ಯ. ತಪ್ಪು ತಿಳುವಳಿಕೆ ಬರೋದು ಯಾವಾಗ? ಶಾಸ್ತ್ರ ಓದಿದ್ರೆ ರಾಮಕೃಷ್ಣ ಶತ್ರು ಕೂಡ ಗೊತ್ತಿರೋದಿಲ್ಲ, ಇದು ಓದಿದಾಗಲೇ ಗೊತ್ತಾಗೋದು, ಇದು ಓದಿದ ಮೇಲೆ ಸಾಯೋದು. ಅಂದರೆ ಮೋಕ್ಷಕ್ಕೆ ಹೋಗ್ಲಕ್ಕೂ ಕಾಮನ್ ಟೆಕ್ಸ್ಟು, ತಮಸ್ಸಿಗೆ ಹೋಗ್ಲಕ್ಕೂ ಅದೇ ಟೆಕ್ಸ್ಟೇ. ಇದು ಆಶ್ಚರ್ಯ. ಇವತ್ತು ಪಾಸಾಗೋರು ಫೇಲಾಗಿ ಬೇರೆ ಬೇರೆ ಟೆಕ್ಸ್ಟ್ ಬುಕ್ ಇರೋದಿಲ್ಲ, ಸೇಮ್ ಟೆಕ್ಸ್ಟ್ ಬುಕ್ಕೇ ಇತ್ತಿರೋದು. ಅದನ್ನು ಓದಿ ಫೇಲ್ ಆಗ್ತಾರೆ, ಅದು ಒಂದು ಪಾಸು ಆಗ್ತಾರೆ. ನಮ್ಮ ಸಂಸಾರ ಈ ವ್ಯವಸ್ಥೆ ಹೇಗೋ, ಶಾಸ್ತ್ರದ ವ್ಯವಸ್ಥೆನೂ ಹಾಗೆ. ಭಾಗವತ ರಾಮಾಯಣಗಳನ್ನು ಯಾರು ತಪ್ಪಾಗಿ ಹೇಳ್ತಾರೋ, ಯಾರು ತಪ್ಪಾಗಿ ಕೇಳ್ತಾರೋ, ಅವರಿಗೆ ಭಯಂಕರ ನರಕವಾಗುತ್ತೆ. ಇದು ಅನೇಕರಿಗೆ ಗೊತ್ತೇ ಇಲ್ಲದು, ಸುಮ್ಮನೆ ಪುಣ್ಯ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ಸರಿಯಾಗಿ ಕೇಳಿದರೆ ಮಾತ್ರ ಪುಣ್ಯ ಹೊರತು, ಸರಿಯಾಗಿ ಕೇಳಿದವರು ಪುಣ್ಯದ ಹೆಸರು ಬರೋದಿಲ್ಲ ಅನ್ನೋದು ಸಿದ್ಧಾಂತ. ಈ ಮಾತನ್ನು ಅರ್ಥ ಮಾಡಿಕೊಳ್ಳದೆ ಹೋದರೆ ಪಾಠ ಪ್ರವಚನಕ್ಕೆ ಅರ್ಥನೇ ಇರೋದಿಲ್ಲ, ಪಾಠ ಪ್ರವಚನ ಮೀನಿಂಗ್ಲೆಸ್ ಆಗಿಬಿಡುತ್ತೆ ಅಷ್ಟೇ. ಇವತ್ತು ಡಾಕ್ಟರ್ ಔಷಧಿ ಕೊಟ್ಟರೆ ವಾಸಿಯಾಗುತ್ತೆ, ಯಾವಾಗ ಸರಿಯಾದ ಔಷಧಿ ಕೊಟ್ಟರೆ, ಇಲ್ಲವರ ಸ್ಪಾಟ್ ಡೆತ್. ಎಷ್ಟೋದನ್ನು ಹೇಳಿದವರು ಇದ್ದಾರೆ, ಪಾಪ ಏನೋ ಮನೆಯಲ್ಲಿ ನಮ್ಮ ಮೈಸೂರಿಗೆ ಹೋದಾಗ ಒಬ್ಬ ವ್ಯಕ್ತಿ ಬಂದ, ಪಾಪ ಜೋರ ಗಳತಾ ಕೂತ್ಕೊಂಡ, ಯಾತಕ್ಕೆ ಅಂತ ಕೇಳಿದೆ. ನನ್ನ ಅವನ ಮಗನಿಗೆ ಭಾರಿ ತುಂಬ ವರ್ಷ ಏನೋ ರೋಗ ಇತ್ತಂತೆ ಪಾಪ, ವರ್ಷಕ್ಕೊಂದು ತಿಂಗಳಿಗೊಂದು ಇಂಜೆಕ್ಷನ್ ಏನೋ ಕೊಡಬೇಕಾಗಿತ್ತಂತೆ, ಅವತ್ತು ಕೊಡೋ ಡ್ಯೂ ಡೇಟ್ ಇತ್ತಂತೆ ಪಾಪ, ಮಧ್ಯಾಹ್ನ 3 ಗಂಟೆ ಸಮಯ, ಹುಡುಗ ಮಲಗಿದ್ದಂತೆ, ಇವನು ಹೋಗಿ ಎಬ್ಬಿಸಿದ್ದನಂತೆ, ಬಾ ಔಷಧಿ ಕೊಡಿಸ್ತಾರೆ, ಇಂಜೆಕ್ಷನ್ ಕೊಡೋ ದಿವಸ ಹೋಗೋಣ ಬಾ ಅಂತ ಕರೆದ್ರೆ, ಅವನು ಇಲ್ಲಪ್ಪ ನಾನು ತುಂಬ ಸಾಕಾಗಿದೆ, ಆಮೇಲೆ ಹೋಗೋಣ, ಸ್ವಲ್ಪ ಬಿಟ್ಟು ಹೋಗೋಣ ಅಂತ ಹೇಳಿದ್ದಾನಂತೆ. ಇವನೇನು ಮಾಡಿದ್ದಾನೆ, ಇವನೆಲ್ಲ ಹೋಗಬೇಕಾಯ್ತದೆ ಬೇರೆ ಕಡೆಗೆ, ಬೇ ಲೇಟ್ ಆಗುತ್ತೆ ಅಂತ ಹೇಳಿ ಬಾಬಾ ಅಂತ ಹೇಳಿದಾಗ, ನಾನು ಹಸಿವಾಗಿದೆ ಅಂತ ತಿನ್ಕೊಂಡು ಬರ್ತೀನಿ ಅಂದಂತೆ. ಇಲ್ಲ ಅರ್ಜೆಂಟ್ ಹೋಗಿ ನೋಡಿ ಆಮೇಲೆ ತೊಗೊಂಡ್ರೆ ಆಗುತ್ತೆ ಅಂತ ಕರ್ಕೊಂಡು ಹೋದಂತೆ ಪಾಪ. ಡಾಕ್ಟರ್ ಹತ್ರ ಹೋದ, ಮನೆ ಹತ್ರನೇ ಆಸ್ಪತ್ರೆ, ಇಂಜೆಕ್ಷನ್ ಕೊಟ್ಟ, ಕೊಟ್ಟಿದ್ದಷ್ಟೇ, ಅವ್ರು ಎಳ್ಳೆ ಎಲ್ಲ ಹುಡುಗ ಕೃಷ್ಣಾರ್ಪಣ ಹೋಗೇ ಬಿಟ್ಟಾರೆ. ಇದು ಸತ್ಯವ ನಡೆದ ಕಥೆ ಇದೆ. ಒಂದು ಹೋದ್ರೆ ಹುಡುಗ ಅವನ ತಂದೆ ಹೇಳಿ ಅಳುತ್ತಾನೆ ಅಳುತ್ತಾನೆ, ಅವ್ನು ಹೋಗುತ್ತೆ, ಹೇಳಿದ ಮೊದಲ ಮಾತು ಇಷ್ಟೇ, ಡಾಕ್ಟ್ರೆ ನನ್ನ ಮಗ ನಾನೇ ಆಚಾರ್ಯ, ನಮ್ಮ ಮಗನ ನಾನೇ ಕೊಂದುಬಿಟ್ಟೆ ಅಂತ ಹೇಳಿಬಿಟ್ಟಪ್ಪ. ಅವ್ನು ಬರೋದಿಲ್ಲ ಅಂತ ಹೇಳಿದ, ನಾನು ಬಿಡಲಿಲ್ಲ, ಹಸಿವಾಗಿದೆ ಅಂತ ಹೇಳಿದ, ನಾನು ಅವಕಾಶನೇ ಕೊಡಲಿಲ್ಲ, ಹೋದೆ, ಇಂಜೆಕ್ಷನ್ ಕೊಟ್ಟ, ಸತ್ತೋದು. ಯಾರೇ ಯಾರೋ ಕೊಟ್ಟರು ಅವ್ನಿಗೆ ಗೊತ್ತಿಲ್ಲ ಮಣ್ಣಿಲ್ಲ, ಯಾವ್ದು ರಾಂಗ್ ಕೊಟ್ಟ ಹೊರಟೋಗ್ಬಿಟ್ಟು. ಆಮೇಲೆ ನೋಡಿದರೆ ಅವರ ದಯವಿಟ್ಟು ಕೇಸ್ ಹೇಳಬೇಡಿ, ನಮ್ಮ ಪ್ರಾಣ ಹೋಗುತ್ತೆ ಅಂತ ಅವ್ರಿ ಮತ್ತೆ ಏನು ಮಾಡಬೇಕು ಲೆಕ್ಕ ಹಾಕಿ. ಅದು ಬದುಕನ್ನು ಕೊಟ್ಟಾಗಾಯ್ತು, ಸತ್ತಾಗ ಸಾಯಿಸಿದಾಗಾಯ್ತು ಇಲ್ಲ. ಈಗ ಯಾತಕ್ಕೆ ಹೇಳಿದ್ದು, ಔಷಧಿ ಕೊಟ್ಟರೆ ವಾಸಿಯಾಗುತ್ತೆ ನಿಜ, ಸರಿಯಾದ ಔಷಧಿ ಕೊಟ್ಟರೆ, ಇಲ್ಲದವರೇ ಇಮ್ಮಿಡಿಯೇಟಾಗಿ ಸಾಯ್ತಾನೆ ಮನುಷ್ಯ. ಎಷ್ಟೋ ಜನ ಆ ರೀತಿ ಸತ್ತವರಿದ್ದಾರೆ. ಶಾಸ್ತ್ರನೂ ಹಾಗೇನೆ, ಸರಿಯಾಗಿ ತಿಳ್ಕೊಂಡ್ರೆ ಅದು ತಾರಕ, ತಪ್ಪಾಗಿ ತಿಳ್ಕೊಂಡ್ರೆ ಭಾರಿ ಭಾರಿ ಮಾರಕ. ಮತ್ತೆ ಇನ್ನಿಲ್ಲದಂತ ಸಾವು, ಬರೀ ದೇಹ ಸಾಯೋದಿಲ್ಲ, ಅವನ ಚೈತನ್ಯವೇ ಹಾಳಾಗಿ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಚಾರ್ಯ ಕೊಟ್ಟ ಎಚ್ಚರಿಕೆ, ತ್ರಿಭಾಷಾಂ ಯೋ ನಜಾನಾತಿ ರೀತೀನಾಂ ಶತಮೇವ ಚ ಪುರಾಣಾರ್ಥಂ ವದನ್ ಯಾತಿ ರೌರವಂ ನಾತ್ರ ಸಂಶಯ. ಇವತ್ತು ಪುರಾಣ ಹೇಳಬೇಕು ಅಂತಿದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಅವನಿಗೆ 3 ಭಾಷೆಗಳು, ಸಮಾಧಿ ಭಾಷಾ, ದರ್ಶನ ಭಾಷಾ, ವಿಷ್ಯ ಭಾಷಾ ಅಂತ 3 ಭಾಷೆ ಗೊತ್ತಿರಬೇಕು. ನೂರು ಶೈಲಿ ಗೊತ್ತಿರಬೇಕು. ಎಲ್ಲಕ್ಕಿಂತ ಆಚಾರ ತಾತ್ಪರ್ಯ ನಿರ್ಣಯ ಗೊತ್ತಿರಬೇಕು. ಅದು ಗೊತ್ತಿಲ್ಲದ ಹೇಳಿದ ಅಂದರೆ ಅವನು ಸೀದಾ ಒಯ್ಯೋದೇ ನರಕಕ್ಕೆ, ಬಿಡಿಸೋದೇ ತಮಸ್ಸಿಗೆ ಅಂತ ಸತ್ಯವನ್ನು ಹೇಳುತ್ತಾನೆ. ಇದೆಲ್ಲ ನಡೆದಿರೋದು ಹಾಗೇನೇ. ಶ್ರೀನಿವಾಸ ತನ್ನನ್ನೇ ತಾನು ಬೈಕೊಂಡ ಅಂತ ತಿಳ್ಕೊಂಡ್ಬಿಟ್ರೆ ದೇವರು ತನ್ನನ್ನೇ ದೋಷ ಅಂತ ಕರ್ಕೊಂಡಾಗಲಿಲ್ವಾ? ಈಗ ಸರಿಯಾಗಿ ಓದಿ, ಅಲ್ಲೇನಂತ ಪ್ರಸಂಗ ಇಲ್ಲ, ಓದಬೇಕಷ್ಟೇ. ಸರಿಯಾಗಿ ಶ್ರೀನಿವಾಸ ಹೇಳ್ತೇನೆ, ಏನು ನನಗೆ ಬುದ್ಧಿ ಇಲ್ಲ, ನನಗೆ ಬುದ್ಧಿ ಇಲ್ಲ, ನನಗೆ ತಲೆ ಕೆಟ್ಟು ಹೋಗಿತ್ತು, ರಕ್ತ ಬಂತು, ಅದಕ್ಕೆ ಹೊಡೆದೆ. ಈ ಮಾತುಗಳು ಇರೋದು ಹಾಗೆ ಹೇಗೆ ಓದ್ಕೋಬೇಕು? ಹೀಗೆ ಓದ್ಕೋ. ಕಾಕುಸ್ವರ ಅಂತ ಹೇಳಿದ್ರೆ ನನಗೆ ಬುದ್ಧಿ ಇಲ್ಲನಾ, ನನ್ನ ತಲೆ ಹೊಡೆದಿತ್ತ, ರಕ್ತ ಬಂತ, ಅವಾಗ ಎಲ್ಲ ಚೇಂಜ್ ಆಗಿಬಿಡುತ್ತೆ, ಅರ್ಥನೇ ಬದಲಾಗಿಬಿಡುತ್ತೆ. ಅದು ಕಾಕುಸ್ವರ ಅಂತ ಹೇಳಿದ್ರೆ ನನಗೆ ಬುದ್ಧಿ ಇಲ್ವೇನು? ಸತ್ಯವಾಕ್ ಅಂತ ಕರೀತಾರೆ ಅಂತ ನಾನು ಮಾತನಾಡಿಬೇಕಾ? ಕರೆದಿದ್ದು ಸತ್ಯವಾಕ್ ಅಲ್ಲ ಪರಮಾತ್ಮ, ಸತ್ಯವಾಕ್ ಆಗಿದ್ದಕ್ಕೆ ಕರೆದಿದ್ದು. ವೇದಗಳು ಸುಮ್ಮನೆ ಕರೆದಿದ್ದನ್ನು ಸಮ ಬ್ಯಾಲೆನ್ಸ್ ಮಾಡ್ತಾ ಇಲ್ಲ, ವೇದಗಳು ಸತ್ಯನೇ ಹೇಳ್ತಾ ಇದೆ. ಆದ್ರಿಂದ ನನಗೇನು ಅಂತದ್ದಾಗಿಲ್ಲ, ನನ್ನ ಬುದ್ಧಿ ಇಲ್ಲ ಅಂತ ಹೇಳ್ಕೊಳ್ಳೋಕೆ ಹೋಗಬೇಡ. ನಾನು ಸರಿಯಾಗಿ ಶಾಪ ಕೊಟ್ಟಿದ್ದೇನೆ, ಅನುಭವಿಸುವಂತ ಅರ್ಥ ಅದಕ್ಕೆ. ಸರಿಯಾಗಿ ಶಾಪ ಕೊಟ್ಟಿದ್ದೇನೆ ಅಲ್ಲ, ಇವನು ಮಾವು ಹೊಡೆದಿದ್ದು ಗೋಪಾಲಕ್ಕೆ ಇವನಿಗೆ ಶಾಪ ಕೊಡಬೇಕು ಅಂತ ಅಲ್ಲಿ ಹೇಳ್ತಾರೆ. ಅಲ್ಲೇ ಬರುತ್ತೆ, ಪಾಪಗಳನ್ನ ಮಾಡಿದವರೇ ಅನುಭವಿಸ್ತಾರೆ ಅಂತ ಅಲ್ಲ, ಸಂಬಂಧಪಟ್ಟವರಿಗೂ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಗುರು ಪಾಪ ಮಾಡಿದರೆ ಶಿಷ್ಯನಿಗೂ ಬರುತ್ತೆ, ಶಿಷ್ಯ ಪಾಪ ಮಾಡಿದರೆ ಗುರುವಿಗೂ ಬರುತ್ತೆ. ಅದು ಭಾರಿ ವಿಶೇಷ. ಶಿಷ್ಯ ಪಾಪ ಮಾಡಿದರೆ ಗುರುವು ಬರುತ್ತೆ. ಅದಕ್ಕೆ ಹಿಂದಿನ ಕಾಲಕ್ಕೆ ಕಂಡವರು ಶಿಷ್ಯನ ತಗೋತಿರ್ಲಿಲ್ಲ. ಅವರು ಒಂದು ವರ್ಷ ಕಾಲ ಪರೀಕ್ಷೆ ಮಾಡಿ ಅವನ ಗ್ಯಾರಂಟಿ ಒಳ್ಳೆಯವನು ಗೊತ್ತಾರ ಮಾತು ಇಲ್ಲ, ಅವನ ಪಾಪ ಮಾಡಿ ಇವನು ಸಿಕ್ಕಾಕೊಡಗತಿ ಏನಾಗಬೇಕು? ಅಡ್ಮಿಷನ್ ಕೊಡ್ಬೇಕಾದ್ರೆ ಎಲ್ಲ ನೋಡಿ, ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಎಲ್ಲ ನೋಡ್ತಾರಲ್ಲ ಆ ಟೈಪ್. ಅಡ್ಮಿಷನ್ ಕೊಡ್ಬೇಕಾದ್ರೆ ಎಷ್ಟು ಸ್ಟ್ರಿಕ್ಟ್, ಅದಕ್ಕಿಂತ ಭಾರಿ ಸ್ಟ್ರಿಕ್ಟ್ ಅವರು. ಆದ್ರಿಂದ ಅಯೋಗ್ಯ ಶಿಷ್ಯ ಸಿಕ್ಕಿಬಿಟ್ರೆ ವ್ಯಾಸರಾಜೇ ಬರೀತಾರೆ, ಪ್ರಥಮ ಆದ್ಯಾಪರಾಧ ಮಿಥ್ಯಾಜ್ಞಾನ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ಅಯೋಗ್ಯನಲ್ಲಿ ಉಪದೇಶಕರಣ ಅಂತ ಹೇಳ್ತಾರೆ. ಇನ್ನೂ ಇದೆ ನಾಲ್ಕನೇದು, ಕೆಲವು ಕಡೆ ನಾಲ್ಕನೇ ಆದಾಯ ಬರೋದು. ಅಯೋಗ್ಯನಲ್ಲಿ ಉಪದೇಶಕರಣ, ಅಯೋಗ್ಯನ ಶಿಷ್ಯನನ್ನು ಮಾಡಿಕೊಂಡ್ರೆ ಮಹಾಪಾಪ ಅಂತ ಕರೀತಾರೆ. ಯಾತಕ್ಕೆ? ಅವನು ಶಿಷ್ಯನಾದರೆ ಅವನು ತಪ್ಪು ಮಾಡಿದಾಗ ಇವನಿಗೆ ಪಾಪ ಬರುತ್ತಾದ್ರಿಂದ. ನಿನ್ನ ಶಿಷ್ಯ ತಪ್ಪು ಮಾಡಿದರೆ ಗುರುವಿಗೆ ಪಾಪ, ಭೃತ್ಯ ತಪ್ಪು ಮಾಡಿದರೆ ಯಜಮಾನನಿಗೆ ಪಾಪ, ಹೆಂಡತಿ ತಪ್ಪು ಮಾಡಿದರೆ ಗಂಡನಿಗೆ ಪಾಪ. ಇದು ಭಾರಿ ಡೇಂಜರ್ ಇರೋದು ಇಲ್ಲಿರೋದು. ಅನೇಕರು ಇಲ್ಲಿ ಇಷ್ಟೊತ್ತು ಕೇಳಿರ್ತಾರೆ, ಇದು ಮಾಡುವೆ ಗುರು ಪಾಪ ಶಿಷ್ಯರಿಗೆ ಪ್ರಶ್ನೆ. ಗುರು ಶಿಷ್ಯರೇ ಇಲ್ಲಲ್ಲ ಈ ಕಾಲಕ್ಕೆ, ಯೋಚನೆ ಇಲ್ಲ. ಆದರೆ ಹೆಂಡತಿ ಗಂಡ ಅಂತಿದ್ದಾರಲ್ಲ, ಹೆಂಡತಿ ಮಾಡೋ ಪಾಪ ಗಂಡನಿಗೆ ಬರುತ್ತೆ. ಅನೇಕರು ಭಾರಿ ತಪ್ಪು ಮಾಡ್ತಾರೆ, ಅನೇಕಾಶ ಉಪವಾಸ ಮಾಡಿರ್ತಾರೆ, ತಾನೆ ಪಾಪ ಹೆಂಡತಿಗೆ ಈರುಳ್ಳಿ ಹುಳಿ ತಿನ್ಸಿಬಿಟ್ಟಿರ್ತಾರೆ ಪಾಪ. ಈಗ ಯೋಚನೆ ಬರುತ್ತೆ, ಪರಮೇಶ್ವರ ಇವನ ಗಮನಕ್ಕೆ ಬಂದು ತಿಂದರು ಅಂದರೆ ಆ ಪಾಪದ ಇವನೇನು ಉಪವಾಸ ಮಾಡಿದ್ರೆ ಬರ್ಕೊಂಡಿರ್ತಾನೆ, ಅಲ್ಲಿ ಬರ್ಕೊಂಡಿರ್ತಾರೆ ಅರ್ಧ ತಿಂದಿದ್ದಾನೆ ಅಂತ ಬರ್ಕೊಂಡಿರ್ತಾರೆ. ಹೆಂಡತಿ ಅರ್ಧ ಹಂಗೆ ಅಲ್ಲ, ಸೊ ಅರ್ಧ ತಿಂದಿದ್ದಾನೆ ಅಂತ ಅರ್ಥ. ಆದ್ದರಿಂದ ಅವನಿಗೆ ಆಡೆ ಮೇಲೆ ಜವಾಬ್ದಾರಿ ಇದೆ. ಅವನಿಗೆ ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿಗಳಿಗೆ ಪಾಪ. ಇವತ್ತಿನ ಕಾಲೇಜಿನಲ್ಲೂ ನಡೆಯುತ್ತೆ ಮಾತು, ಹುಡುಗ ಕಲ್ಲು ನೋಡಿದ್ರೆ ಪೇರೆಂಟ್ಸ್ ಹೇಳ್ಕೊಳ್ತಾರೆ ಇಮಿಡಿಯೇಟ್ ಆಗಿ, ಯಾಕೆ ಅಂತ ಕೇಳಾಗಿಲ್ಲ, ಇಮಿಡಿಯೇಟ್ ಹೇಳ್ಕೊಳ್ತಾರೆ. ಆ ಜವಾಬ್ದಾರಿ ಅವನು ಬರ್ಕೊಂಡಿರ್ತಾರೆ ಅಂದ್ರೆ ನಮ್ಮ ಏನೇ ಮಾಡಿದ್ರು ಅವನು ಜವಾಬ್ದಾರ, ಅದಕ್ಕೆ ಗಾರ್ಡಿಯನ್ ಪೇರೆಂಟ್ ಜವಾಬ್ದಾರಿ ಇದೆ. ಆದ್ದರಿಂದ ತಂದೆ ಮಕ್ಕಳ ಮಕ್ಕಳ ಪಾಪ ತಂದೆ ತಾಯಿಗಳಿಗೆ, ಶಿಷ್ಯನ ಪಾಪ ಗುರುಗಳಿಗೆ, ಹೆಂಡತಿ ಪಾಪ ಗಂಡನಿಗೆ, ಪ್ರಜೆಗಳ ಪಾಪ ರಾಜನಿಗೆ, ಅದು ಉಂಟು. ಆದ್ದರಿಂದನೇ ಇವತ್ತು ನಿನ್ನ ಭೃತ್ಯ ತಪ್ಪು ಮಾಡಿದ್ದಾನೆ ಅಂದಮೇಲೆ ನೀನು ಶಿಕ್ಷೆ ಆಗಬೇಕಲ್ಲ ಅಂತ ಹೇಳಿದ್ರು. ಇದು ಸತ್ಯವಾದ ಮಾತು, ಭೃತ್ಯನ ಪಾಪ ನೀನು ಅನುಭವಿಸಬೇಕಾಗಿದೆ. ಅವನಿಗೆ ಶಿಕ್ಷೆನೋ ಸತ್ಯ ಹೋಗಿದ್ದಾನೆ, ಶಿಕ್ಷೆ ಆಯ್ತಲ್ಲ ಅವನಿಗೆ, ಈಗಾಗಲೇ ಅವನ ಶಿಕ್ಷೆ ಆಯಿತು ಅಂತ ಭೃತ್ಯನ ಇಟ್ಕೊಂಡಿದ್ದೇನೆ, ನಿನಗೂ ಶಿಕ್ಷೆ ಆಗಬೇಕು. ಯಾಕೆ? ಅವನು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ ಅಂತ ಅರ್ಥ. ಈಗ ಸರಿಯಾಗಿ ಟ್ರೈನಿಂಗ್ ಕೊಟ್ಟಿಲ್ಲ, ಗೋವುಗಳನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಕೊಟ್ಟಿದ್ರೆ ಈಗ ಆಗ್ತಿತ್ತಾ? ಖಂಡಿತ ಈಗ ಆಗ್ತಿರಲಿಲ್ಲ. ಗೋವುಗಳನ್ನು ಕಂಡ್ರೆ ಬಹಳ ಗೌರವದಿಂದ ಕಾಣಬೇಕು. ಗೋವುಗಳು ಏನೇ ಮಾಡಲಿ ಶಿಕ್ಷೆ ಕೊಡಬಾರದು, ಶಾಸ್ತ್ರ ಹೇಳಿಬಿಡುತ್ತೆ. ಗೋವುಗಳು ಏನೇ ಮಾಡಲಿ ಶಿಕ್ಷೆ ಕೊಡಬಾರದು, ಕೊಟ್ರೆ ದೇವರ ತಲೆ ಅಡ್ಡ ಹಿಡಿದ್ನಲ್ಲ, ದೇವರ ತಲೆ ಹೊಡೆದಷ್ಟು ಪಾಪ ಬರ್ತದೆ ಅಂತ ಅರ್ಥ. ಯಾರು ಗೋವುಗಳು ಹೊಡಿಲಿಕ್ಕೆ ಅಂತ ಹೋಗ್ತಾರೋ ಅವರಿಗೆ ದೇವರು ಹೊಡೆದಷ್ಟು ಪಾಪ ಬರುತ್ತದೆ. ಯಾಕೆ ಗೊತ್ತಾ? ಗೋಪಾಲಕೃಷ್ಣ ಭಗವಂತ, ಭಗವಂತ ಗೋಪಾಲಕೃಷ್ಣನಾದ್ದರಿಂದ ತನ್ನ ತಲೆ ಅಡ್ಡ ಹಿಡಿತಾನೆ, ಆದ್ದರಿಂದ ನಮಗೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಅಂತ ಹೇಳ್ತಾರೆ. ಗೋವನ್ನ ಹೊಡೆದ್ರೂ ಸಾಕು, ಕೊಲ್ಲಬೇಕಾಗಿಲ್ಲ. ಗೋವನ್ನು ಹೊಡೆದ್ರು ಮಹಾಪಾಪ ಅನ್ನೋದು ಶಾಸ್ತ್ರದ ಮಾತು. ಗೌತಮರ ಬಳಿ ಇದ್ದ ಋಷಿಗಳು ಆ ರೀತಿ ಮಾಡಿದ್ದು, ಗೌತಮರಲ್ಲಿ ಮಾಡಿಸಿದ್ದಕ್ಕೇನೆ ಎಂತೆಂಥ ಪ್ರಸಂಗ ಬಂತು ಅಂತ ಪುರಾಣ ಕೇಳಿದ್ರೆ ಗೊತ್ತಿರುತ್ತೆ. ಆ ಹಿನ್ನೆಲೆಯಲ್ಲಿ ಶ್ರೀಹರಿಯನ್ನ ಆರಾಧನೆ ಮಾಡ್ತಕ್ಕಂಥ ಜನ ಮೆಕ್ಯಾನಿಕಲಿ ಸ್ತೋತ್ರ ಹೇಳಿದರೆ ಪುಣ್ಯ ಬರೋದಿಲ್ಲ. ಅನುಷ್ಠಾನ ಅನುಸಂಧಾನ ಭಾರಿ ಸರಿಯಾಗಿರಬೇಕು. ಅನುಸಂಧಾನ ಸರಿ ಇರದ ಹೋದರೆ ಪುಣ್ಯ ಬರೋದಿಲ್ಲ. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಪುಣ್ಯ ಎಷ್ಟು ಬಂದಿರುತ್ತೆ ಯೋಚನೆ ಮಾಡಿ. ಶ್ರೀನಿವಾಸನ ವಿಗ್ರಹ ನೋಡ್ತಾರೆ, ವಿಗ್ರಹವನ್ನೇ ದೇವರು ಅಂತ ತಿಳ್ಕೊಂಡ್ರೆ ಪುಣ್ಯದ ಹೆಸರು ಕೂಡ ಇಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಅದ್ರ ಹೋದ್ರೆ ಪಾಪನೇ ಬಂದಿರುತ್ತೆ. ಯಾತಕ್ಕೆ? ವಿಗ್ರಹಗಳನ್ನೇ ದೇವರು ಅಂತ ತಿಳ್ಕೊಂಡ್ರೆ ಜಡ ಈಶ್ವರಕ್ಕೆ ತಿಳ್ಕೊಂಡ ಮಹಾಪಾಪ ಬರುತ್ತೆ. ವಿಗ್ರಹದಲ್ಲೂ ದೇವರಿದ್ದಾನೆ ಅಷ್ಟೇ ಹೊರತು ವಿಗ್ರಹವೇ ದೇವರಲ್ಲ. ತಂದೆ ತಾಯಿ ಫೋಟೋ ತೋರಿಸ್ತಾರೆ, ನಾವು ಅಪ್ಪ ಅಂತ ತೋರಿಸ್ತಾರೆ, ಅದ ಆ ಪೇಡ್ ಬಿಟ್ಟು ಫೋಟೋ ಅಪ್ಪನ. ಇವರಿಗೆ ಅರ್ಥ ಏನದಕ್ಕೆ? ಫೋಟೋದಲ್ಲಿ ಚಿತ್ರ ಇದೆಯಲ್ಲ, ನಮ್ಮ ಅಪ್ಪನ ಚಿತ್ರ, ಅದಿಷ್ಟು ಅಂಡರ್ಸ್ಟುಡ್ ಅದು. ಇದು ನಮ್ಮ ಅಪ್ಪ ಅಂತ ಹೇಳಿದ್ರೆ ಈ ಫೋಟೋದಲ್ಲಿರೋ ವ್ಯಕ್ತಿ ನಮ್ಮ ತಂದೆ ಆದವನು. ಆ ರೀತಿ ಅರ್ಥ ಫೋಟೋನೇ ತಂದೆ ಅಂತ ಅರ್ಥ ಅಲ್ಲ. ಫೋಟೋನೇ ತಂದೆ ಹಾಗಲ್ವೋ, ವಿಗ್ರಹನೇ ದೇವರು ಹಾಗಲ್ಲ. ತಿಳ್ಕೊಳ್ಳದೆ ಹೋದರೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಪಾಪ ಬರುತ್ತೆ, ತಿಳ್ಕೊಂಡ್ರೆ ಪುಣ್ಯ ಬರುತ್ತೆ. ದೇವರ ವಿಗ್ರಹ ನೋಡ್ತೇವೆ ಹಾಗೆ ದೇವರಿದ್ದಾನೆ ಅಂತ ಇಮ್ಯಾಜಿನ್ ಮಾಡಬೇಕಾಗ್ತದೆ. ಫೋಟೋ ನೋಡಿ ವ್ಯಕ್ತಿಗಳನ್ನ ಹೇಗೆ ಊಹೆ ಮಾಡ್ತೇವೋ ದೇವರು ಹಾಗಿದ್ದಾನೆ ಅಂತ ಅಪ್ರಾಕೃತ ಶರೀರ ಆ ಚಿತ್ರ ಬರಬೇಕು ನಮಗೆ. ನೋಡಿದ ಪಾಸ್ಪೋರ್ಟ್ ಸೈಜ್ ಫೋಟೋ, ನಿಮ್ಮಪ್ಪ ಇಷ್ಟೇ ಇದ್ದ ಅಂತ ಕೇಳಿದ್ರೆ ಮಾಡ್ಬೇಕಾದ್ರೆ ನಿಮ್ಮಪ್ಪ ನಿಮ್ಮಪ್ಪ ಮುಖ ಒಂದೇ ಇತ್ತ ಅಂದ್ರೆ ಅದು ಬೇರೆ, ಜೊತೆಗೆ ಪಾಸ್ಪೋರ್ಟ್ ಫೇಸ್ ಒಂದೇ ಇತ್ತು, ನಿಮ್ಮಪ್ಪ ಮುಖ ಒಂದೇ ಇತ್ತ ಪಾಪ ಇಷ್ಟೇ ಇಷ್ಟಿದ್ರ ಅಂತ ಯಾರು ಕೇಳ್ತಾರ? ರೈಟ್ ಅಂದ್ಬಿಡ್ತಾರೆ ಎಲ್ಲ ಅಂದ್ರೆ ಅರ್ಥ ಆಗುತ್ತೆ ಅವನಿಗೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಅಂದ ತಕ್ಷಣ ಎಲ್ಲ ಅರ್ಥ ಮಾಡ್ಕೊಳ್ಳೋ ಅಭ್ಯಾಸ ನಿಮ್ಗೆ ಬಂದ್ಬಿಟ್ಟಿದೆ. ಈಗ ಶಾಸ್ತ್ರ ಹಾಗೆ ತಿಳ್ಕೊಳ್ಬೇಕು ದೇವರನ್ನು. ವೃಂದಾವನ ನೋಡ್ತೇವೆ, ವೃಂದಾವನ ರಾಯರ ಹಾಗಿದ್ರೆ ವೃಂದಾವನ ರಾಯರಲ್ಲ, ಅದರೊಳಗೆ ಅವರ ಸನ್ನಿಧಾನ ಇದೆ. ಆ ಚಿತ್ರ ತಿಳ್ಕೊಳ್ಳದೆ ಹೋದ್ರೆ ವೃಂದಾವನಕ್ಕೆ ಅಭಿಷೇಕ ಅಲ್ಲ, ಅದು ರಾಯರಿಗೆ ಅಭಿಷೇಕ. ವೃಂದಾವನ ಜಡಕ್ಕೆ ಅಭಿಷೇಕ ಮಾಡಿದಾಗಾಯ್ತಷ್ಟೆ, ಏನು ಪ್ರಯೋಜನ ಇಲ್ಲ. ನಮ್ಮಲ್ಲಿ ಏನಾಗಿದೆ ಗೊತ್ತೇ? ಮಠಮಾನ್ಯಗಳಿದೆ ಇವತ್ತು, ದೇವಸ್ಥಾನಗಳಿವೆ ಹೊರತು ಉಪಾಸನೆ ಕ್ರಮದ ವಿವೇಚನೆ ಇಲ್ಲ. ಉಪಾಸನೆ ಕ್ರಮವನ್ನು ಸರಿಯಾಗಿ ತಿಳ್ಕೊಳ್ಬೇಕಾದ್ರೆ ಇದೆಲ್ಲ ಯೋಚನೆ ಮಾಡದೆ ಹೋದರೆ ಪುಣ್ಯದ ಬದಲು ಪಾಪನೇ ಬರುತ್ತಾದ್ದರಿಂದ ದೇವಸ್ಥಾನ ಬರೋದು ಬಿಡಬಾರ್ದು. ಮತ್ತೆ ಅಯ್ಯೋ ಬಜೆಟ್ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಇವತ್ತು ಆಸ್ಪತ್ರೆ ಹೋಗ್ಬಿಟ್ಬಿಡ್ತಾನ, ರೋಗ ಬಂತು ಕೆಟ್ಟ ಡಾಕ್ಟ್ರ ಹೋಗಬಾರ್ದು ತಿಳ್ಕೊಬಾರ್ದು, ಡಾಕ್ಟ್ರ ಹತ್ರ ಹೋಗಬಾರ್ದು ಅಂತ ತಿಳ್ಕೊಬಾರ್ದು. ಮತ್ತೆ ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು, ಅನುಸಂಧಾನ ಸರಿ ಇರಬೇಕು, ಆಗ ಪುಣ್ಯ ಬರುತ್ತೆ. ಆದ್ರಿಂದಾನೆ ಹೇಳ್ತಾನೆ ಎಲ್ಲೆಲ್ಲೋ ಪೂಜೆ ಪ್ರತಿಷ್ಠಾಪನೆ ಮಾಡಿದ ದೇವರನ್ನು ನೋಡಬೇಡಿ ಅಂತ ಹೇಳಿಬಿಡ್ತಾರೆ. ಇದು ವಿಶೇಷ. ಹರಿಕಥಾಮೃತ ಸಾರ ಅಷ್ಟನ ಓದ್ತಾರಲ್ಲ, ನರರಿಂದ ನಿರ್ಮಿತ ಹರಿವಾಯುಗಳ ಪ್ರತಿಮೆಗಳಿಗೆ ಅಭಿನಂದಿಸುತ್ತೆ ಆ ನರನು ತಾ ದೈತ್ಯ ಅಂತ ಹೇಳ್ತಾರೆ. ಕಂಡು ಕಂಡವರು ಪ್ರತಿಷ್ಠಾಪನೆ ಮಾಡಿದಲ್ಲಿ ಅಲ್ಲಿ ಪೂಜೆ ಮಾಡಬಾರದು, ಅಲ್ಲಿ ದರ್ಶನವೂ ಮಾಡಬಾರದು, ಮಾಡಿದರೆ ಪುಣ್ಯ ಬರೋದಿಲ್ಲ, ಯಾತಕ್ಕೆ ಅನುಸಂಧಾನ ಇರೋದಿಲ್ಲ. ಇವತ್ತು ಕರೆಂಟ್ ನೋಡಿ ತಾಳೆ ಹೇಳ್ಕೊಂಡ್ಬಿಡ್ತಾರೆ, ವೈರ್ ಹಾಕೊಂಡ್ಬಿಟ್ಟು ಹೇಳ್ಕೊಂಡು ಹೋಗ್ತಾರೆ ಆ ಕಡೆಗೆ. ಗೌರ್ಮೆಂಟ್ ತಂದು ಕೊಡಬೇಕು, ಅದನ್ನ ಪರ್ಮಿಷನ್ ಲೈಸೆನ್ಸ್ ಬರಬೇಕು, ಪರ್ಮಿಷನ್ ಕೊಡಬೇಕು, ಹಾಕೊಂಡ್ರೆ ಅವಾಗ ಬರ್ತದೆ ಹೊರತು ತಾಳೆ ಲೈನ್ ಹಿಡ್ಕೊಂಡ್ಬಿಟ್ರೆ ಯಾವಾಗ ಕರೆಂಟ್ ಹೋಗುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ. ಅದಕ್ಕೆ ಯಾರು ಕೊಡಬೇಕು ಅದನ್ನ ಸರ್ಕಾರ?